ನೀರ್ನಿಂತಾಗ ನಮ್ಗೆ ತೊಂದರೆ ಬಂದ್ರೆ ಆ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೇಕು. ಕರೆಂಟ್ ತೊಂದರೆ ಬಂದ್ರೆ ಆ ಡಿಪಾರ್ಟ್ಮೆಂಟ್ ಕಳಿಸ್ಬಿಡ್ತಾರೆ. ಯಾವ ತೊಂದರೆ ಬಂದ್ರೆ ಆ ಡಿಪಾರ್ಟ್ಮೆಂಟ್ ಹೇಳಿದ್ರು. ಕೃಷ್ಣಂದ್ ಹಾಗಲ್ಲ, ಯಾವ ಪದವನ್ನು ಅವನೇ ಎಲ್ಲ ಡಿಪಾರ್ಟ್ಮೆಂಟ್ ಆಗಿದೆ. ಕೃಷ್ಣ 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 ಅಂತಿದ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಿಬಿಡುತ್ತೆ. ಒಂದೊಂದಕ್ಕೆ ಒಬ್ಬೊಬ್ಬರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಕೃಷ್ಣ ಒಬ್ಬನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತೆ. ಅದಕ್ಕೇನೆ ಮನೆಯಲ್ಲಿ ನಮಗೆ ಗೊತ್ತು, ಕೃಷ್ಣ ಅಂದ್ರೆ ನಮ್ಗೆ ಅಗಲಾಗಲ್ಲ ಅಂತ ನಮಗೆ ಗೊತ್ತಿದೆ. ಅದಕ್ಕೆ ಹೇಳಿಬಿಡ್ತಾರೆ ಅಗಲಾಗ್ಲಕ್ಕಿಲ್ಲ, ಜಪ ಅಂತ ಒಟ್ಟಿಗೆ ಮಾಡಿಬಿಡಿ ಅಂತ ಒಟ್ಟಿಗೆ ಜಪ ಮಾಡಿಬಿಡಿ. ಕೃಷ್ಣ ಅಂತ ನೂಟ ತಂದು ಬಿಡಿ ಸಾಕು, ಹೊರಗೆ ತಂದೆ ಜಪ ಆಯ್ತಲ್ಲ ಕೃಷ್ಣವತ್ರ ಜಪ ಅಂತ. ಅದಕ್ಕೆ ಹೆಂಗಸರಿಗೆ ಅದೇ ಗುರು ಮಂತ್ರ ಅಂದ್ರೆ ಅದೇ ಪ್ರತಿನಿತ್ಯ ಕೃಷ್ಣಾಯ ನಮಃ ಕೃಷ್ಣಾಯ ನಮಃ ಕೃಷ್ಣಾಯ ನಮಃ ನೂರೆಂಟು ಸರ್ ತೆರಿಬಿಟ್ರೆ ಅಯ್ಯೋಗರಿಗಿಂತ ಸ್ವಲ್ಪ ಜಾಸ್ತಿ ಆಗಿದ್ರೆ ಎಷ್ಟೋ ವರ್ಷ ಅಟ್ಲೀಸ್ಟ್ ಮ್ಯಾಂಡಿಂಗ್ ಆಗಬೇಕಲ್ಲ. ಒಂದ್ಸಲ ತಂತಿರ್ಲಿಕ್ಕೆ ಅದೆಲ್ಲ ಅಂದಾಗಿ ಉಪಯೋಗ ಬರುತ್ತೆ. ಓಂ ನಮೋ ನಾರಾಯಣಾಯ, ಓಂ ರಾಮಾಯ ನಮಃ, ಓಂ ಕೃಷ್ಣ ಕೃಷ್ಣಾಯ ನಮಃ, ಒಂದೊಂದು ಮಾತುಗಳು ಕೂಡ ನಮ್ಮ ಆಪತ್ತನ್ನ ಪರಿಹಾರ ಮಾಡತಕ್ಕಂಥ ಮಂತ್ರಗಳಾಗಿ ಪರಿವರ್ತಿತವಾಗುತ್ತೆ. ದುಷ್ಟೇಮಂ ಸಜನಂ ಕೃಷ್ಣ ಈರ್ಷಂ ಸಮುಪಸ್ಥಿತಂ ಇದಂತೆ ಮಮ ದಾಸ್ತ್ರಾಣಿ ಮುಖಂಚ ಪರಿಶೀಲಿಸಿ ಇತ್ಯಾದಿ. ಕೃಷ್ಣ ನನ್ನ ದುಷ್ಯಕರಗಳ ಕಾಣ್ತಾ ಇದೆ. ಇದು ಒಂದು ಅಪೂರ್ವವಾದ ಭಗವದ್ಗೀತೆಯ ಮಾತಿದ್ರು. ಶಕುನ ಶಾಸ್ತ್ರದ ಬಗ್ಗೆ ಭಗವದ್ಗೀತೆ ಉಲ್ಲೇಖ ಮಾಡ್ತಾ ಇದೆ. ಶಕರಗಳು ಎರಡು ವಿಧ, ಒಳ್ಳೆ ಶಕರಗಳು ಬೇರೆ, ಕೆಟ್ಟ ಶಕರಗಳು ಬೇರೆ. ಶಕನಗಳು ಬೇರೆ, ದುಶ್ಚಕನಗಳು ಬೇರೆ. ಒಳ್ಳೆ ಶಕನಗಳನ್ನು ಕಂಡಾಗ ಶುಭದ ಸೂಚನೆ, ದುಶ್ಚಕನಗಳನ್ನು ಕಂಡಾಗ ಅಶುಭದ ಸೂಚನೆ. ಆ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ಶುಭ ಶಕರನ್ನು ಕಾಣಬೇಕೆ ಹೊರತು ಅಶುಭ ಶಕರನ್ನು ಕಾಣಬಾರದು. ಎರಡು ಭಾಗ ಅವಾಗಿ ಕಾಣೋದು ಬೇರೆ, ನಾವೇ ಕಾಣೋದು ಬೇರೆ. ನಮಗೆ ಅಶುಭ ಚಕ್ರ ಕಾಣೋದಲ್ಲ, ನಾವೇ ಉಳ್ಕೊಂಡು ಹೋಗ್ತಾ ಇದ್ದೇವೆ. ಬೆಳಿಗ್ಗೆ ಸಂಜೆ ಟಿವಿ ನೋಡ್ತೇವಲ್ಲ, ಮೊದಲೇ ಅಶುಭ ಚಕ್ರ ಪ್ರಾರಂಭ. ಅಲ್ಲಿಂದ ಅಶುಭ ಚಕ್ರ ಯಾವ್ದು ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ, ಹುಚ್ಚಾಪಟ್ಟೆ ಕುಡಿತಾ ಇರ್ತಾರೆ ಅಶುಭ ಚಕ್ರ ಸಾಕಾಗಲಿಕ್ಕೆ. ಅದೇ ರೀತಿ ಒಂದೊಂದೇ ಅತ್ಯಕ್ಷಗಳು ಅಲ್ಲಿ ಯಾವುದೋ ಒಂದು ಹಾಳು ಹಾಕಿರ್ತಾರೆ. ಕಿವಿ ಕೆಟ್ಟದ, ಕಿವಿಗೆ ಅಶುಭ ಚಕ್ರ, ಕಣ್ಣದ ಶುಭ ಚಕ್ರ, ದಿವಸ ಪೂರ್ತಿ ಹಾಳಾಗಿ. ಅದು ಹಿಂದಿನ ಕಾಲಕ್ಕೆ ಹೋಗ್ತಿದ್ದರು ಧ್ವಜ ಉದ್ದಿಷ್ಟ ಕಮಲಾಕಾಂತ ತೈರೋಕ್ಯಂ ಮಂಗಲಂ ಗುರು ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಎಲ್ಲ ಮಾತನ್ನು ಹೇಳ್ತಾ ಮಾತು ಮನಸ್ಸು ಎಲ್ಲವೂ ಭಗವಂತನ ಕಡೆಗೆ ಹೋದರೆ ಇಡೀ ದಿವಸ ಮಂಗಲಕರವಾಗುತ್ತೆ. ಅಲ್ಲಿ ಬೆಳೆಯಿಂದ ಅದೇ ರೀತಿ ಮನೆಯಿಂದ ಹೊರಡ್ತಾನೆ ತುಂಬಿದ ಬಡ ಬರುತ್ತೆ. ಅದು ಒಳ್ಳೆಯ ಶುಭ ಸೂಚನೆ, ಬರೀ ಬಡ ಬರುತ್ತೆ ಅಶುಭ ಸೂಚನೆ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಹೋದ್ರೆ ಮುಂದಾಗೋದನ್ನ ಜ್ಯೋತಿಷ್ಯ ಹೇಗೆ ಹೇಳುತ್ತೋ ಚಕರಗಳು ಹಾಗೆ ಹೇಳುತ್ತೆ. ಚಕರ ಜ್ಯೋತಿಷ್ಯ ಅಂತಾನೆ ಅದಕ್ಕೆ ಚಕರ ಜ್ಯೋತಿಷ್ಯ ಅಂತಾನೆ ಕರೀತಾರೆ. ಅದರಲ್ಲೂ ಮತ್ತೆ ಅನೇಕ ವಿಧವಾದ ಮಾತುಗಳು, ಜನಗಳಿಂದ ಗುರುತಿಸಬಹುದು, ಪಕ್ಷಿಗಳಿಂದ ಗುರುತಿಸಬಹುದು, ಪಕ್ಷಿಗಳ ಬಣ್ಣಗಳನ್ನು ಗುರುತಿಸಬಹುದು, ಪದಾರ್ಥಗಳನ್ನು ಗುರುತಿಸಬಹುದು. ಎಲ್ಲ ಪಟ್ಟಿ ಕೊಡ್ತಾ ಯಾವುದು ಸುಳ್ಳಲ್ಲ, ಪ್ರತಿಯೊಂದು ಸತ್ಯವಾಗುತ್ತೆ. ನಮ್ಗೆ ಯಾವ್ದು ಸುಳ್ಳು ಅಂತ ಕಾಣುತ್ತೆ ಆ ಸೈನ್ಸ್ ಅನ್ನೇ ಮಿಸ್ ಮಾಡ್ಕೊತಾ ಇದೆ. ಆ ಸೈನ್ಸ್ ಅನ್ನ ಮಿಸ್ ಮಾಡ್ಕೊತಾ ಇದೆ. ಸರಿಯಾಗಿ ಅದನ್ನು ಹೋಗ್ತಾ ಹೋದ್ರೆ ಅನೇಕ ವಿಚಾರಗಳನ್ನು ಹೇಳೋದಕ್ಕೆ ಸಮಸ್ಯೆ ಇದೆ. ವಿಪರೀತ ಶಕರಗಳನ್ನು ಅದರಲ್ಲಿ ಸ್ವಪ್ನಗಳು ಉಂಟು. ಒಳ್ಳೆ ಸ್ವಪ್ನಗಳು ಬೇರೆ, ದುಷ್ಸ್ವಪ್ನಗಳು ಬೇರೆ. ಒಳ್ಳೆ ಸ್ವಪ್ನಗಳಿಂದ ಶುಭದ ಸೂಚನೆ ಬದಲಾಗಿ ಬಿಡುತ್ತೆ, ಕೆಟ್ಟ ಸ್ವಪ್ನಗಳಿಂದ ಅಶುಭ ಸೂಚನೆ ಆಗುತ್ತೆ. ಭರತ ರಾಮಾಯಣದಲ್ಲಿ ಹೇಳ್ತಾನೆ ಆತನ ಕರೆಯಲಿಕ್ಕೆ ಅಂತ ಹೇಳಿ ವಶಿಷ್ಠ ಮನೆಗಳಿಂದ ಕಳಿಸಲ್ಪಟ್ಟಂತಹ ದೂತರುಗಳು ಬಂದಿರ್ತಾರೆ. ಭರತನೇ ದೊಡ್ಡ ಗಾಬರಿಯಾಗ ಏನೂ ಆಗಿದೆ, ಸ್ವಪ್ನದೊಳಗೆ ನನ್ನ ದಶರಥ ರಾಜ ದಕ್ಷಿಣ ದಿಕ್ಕಿಗೆ ಹೋದಂತೆ ಕಾಣ್ತಾ ಇತ್ತು. ದಕ್ಷಿಣ ದಿಕ್ಕಿ ಯಮನ ದಿಕ್ಕಾದ ಒಂದು ಅಶುಭ ಸೂಚನೆ ಅಲ್ಲಿ ಪ್ರಾರಂಭವಾಗ್ತದೆ. ಇದೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ಪ್ರತಿಯೊಂದು ಹೇಳ್ತಾರೆ. ನಮ್ಮ ಸ್ವಪ್ನ ನಮಗೆ ಕಾಣಬಹುದು. ರೈತರಿಯ ಉಪನಿಷತ್ತನ್ನು ಹೇಳ್ತಾರೆ, ರೈತರಿಯ ಉಪನಿಷತ್ತರಾಗಿ ಹೇಳ್ತಾರೆ. ಯಾರು ಸ್ವಪ್ನದೊಳಗೆ ತಾವು ಒಂದು ಅಭೂಪವನ್ನ ಒಂದು ಕಡಬನ್ನ ದೇಹದಲ್ಲಿ ಅರ್ಧ ತಿಂದಾಗಿ ಕನಸ್ಕೊಂಡ್ರೆ ಮೂಳೆ ದಿವಸದಲ್ಲಿ ಸಾಯ್ತಾನೆ. ಅಪೂಪವನ್ನ ಜೇನಿನಲ್ಲಿ ಅತಿ ತಿಂದಾಗಿ ಕನಸು ಬಿಟ್ರೆ ಮೂರು ದಿವಸದಲ್ಲೇ ಸಾಯ್ತಾನೆ. ನಮಗೆ ಗಾಬರಿಯೋ ಗಾಬರಿ ಜೇನು ಬೇಡ, ಅಪೂಪನೂ ಬೇಡ, ಮಳೆಯ ಗಾಬರಿ ಆಗಿರ್ತಾನೆ. ಅದು ಎದುರಿ ತಿಂದ್ರೆ ಎದ್ದ ತಿಂದ್ರಾಗತ್ತೆ ಅಂತ ಹೇಳಿಲ್ಲ. ಕನಿಷ್ಠ ತಿಂದ್ರೆ ಆಗುತ್ತೆ, ಕನಿಷ್ಠ ತಿಂದ್ರೆ ಅಗತಿ ಆಗತ್ತೆ. ಅದು ಎರಡು ಜೋಡಿ ಆಗ್ತಾರೆ. ರಕ್ತಾ ದೇವಾ ಶಿರೋಧೃತೆ ತನ್ನ ತಲೆಯ ಮೇಲೆ ಎರಡು ಕೆಂಪು ಕಮಲಗಳನ್ನು ಇಟ್ಕೊಂಡಾಗ ಬಿಟ್ಟರೆ ಮೂರೇ ದಿವಸದಲ್ಲಿ ಸಾಯ್ತಾನೆ. ತನ್ನ ತಲೆಯ ಮೇಲೆ ಎರಡು ಕೆಂಪು ಕಮಲಗಳನ್ನು ಇಟ್ಕೊಂಡಾಗಿ ಕನಸಿಗುತ್ತೆ. ಕಮಲದೋ ಇಟ್ಕೊಳ್ಳೋ ತಪ್ಪಲ್ಲ, ಕನಸಲ್ಲಿ ಇಟ್ಕೊಂಡಾಗ ತಪ್ಪಾಗುತ್ತೆ. ಎರಡು ಹೂಗಳನ್ನು ಇಟ್ಕೊಂಡಂತೆ ಆಗಬಾರದು. ತನ್ನ ಎರಡೂ ಕಿವಿಗಳನ್ನು ಮುಚ್ಚಿಕೊಂಡಾಗ ಎರಡೂ ಕಿವಿಗಳನ್ನು ಮುಚ್ಚಿಕೊಂಡಾಗ ಅದು ಭಾರಿ ಕಷ್ಟಪಡ್ಬೇಕು. ಅದಕ್ಕೆ ಈಗ ಎಲ್ಲಿ ಮುಚ್ಚಿಕೊತ್ತೆ ನಾವು ಅದನ್ನು ಯಾವಾಗ ತೆಗೆದಿರ್ತೇವೆ? ಅದರಿಂದ ರೇಡಿಯೋಗೋ ಟಿವಿಗೋ ಜಾರಿ ಮಾತುಗಳಿಗೋ ಕಿವಿ ಯಾವಾಗ ಓಪನ್ ಇರುತ್ತಲ್ಲ ಮುಚ್ಚಿಕೊಂಡೇ ಇರುತ್ತೆ. ಎರಡು ಕಿವಿ ಮುಚ್ಚಿಕೊಂಡು ನೋಡಿ, ಚಿತ್ರವಾದ ಶಬ್ದ ಬರುತ್ತೆ, ಸಮುದ್ರದ ಭೋಸ್ಕರದ ಶಬ್ದ ಬರುತ್ತೆ. ಎರಡು ಕಿವಿ ಮುಚ್ಚಿಕೊಂಡು ನೋಡಿಬಿಟ್ರೆ ಸಮುದ್ರ ಭೋಸ್ಕರದ ಶಬ್ದ ಬರುತ್ತೆ. ಇನ್ನೂ ಕೇರ್ಫುಲ್ ಆಗಿ ನೋಡಿದ್ರೆ ಓಂ ಅನ್ನ ಶಬ್ದ ಬರುತ್ತೆ, ಓಂಕಾರದ ಶಬ್ದ ಬರುತ್ತೆ. ಶಬ್ದ ಬಂದ್ರೆ ಅವನ ಆಯುಷ್ಯ ಗಟ್ಟಿಯಾಗಿದೆ ಅಂತ. ಅಸ್ಮಾತ್ ತಕ್ಕ ನೋಡಕ್ ಹೋಗ್ಬೇಡಿ, ಅಸ್ಮಾತ್ ಬರದೇ ಹೋಗ್ಬಿಟ್ರೆ ತಕ್ಕೋಗ್ತಾರೆ ಅಂತ ಅರ್ಥ. ತಕ್ಕ ಬರೋದಿಲ್ಲ, ಯಾಕೆ ಬೇರೆ ಕೇಳಿ ಕೇಳಿ ಅಡ್ಡ ಆಗಿರೋದು ತಕ್ಕ ಬರೋದಿಲ್ಲ. ಸದ್ದಂತ ಮಾಡಿ ನೋಡಿದ್ರೆ ಆ ಶಬ್ದ ಬಂದ ಶುರುವಾದ್ರು. ಓಂಕಾರದ ಧ್ವನಿ ಕಿವಿಯಲ್ಲಿ ಕೇಳಿತ್ತು ಅಂದ್ರೆ ಅದೇನೋ ಅಲ್ಲ, ಓಂಕಾರದ ಧ್ವನಿ ಮುಖ್ಯ ಪ್ರಾಣ ಶುಭ್ರನಾಡಿಯಲ್ಲಿ ನಿಂತು ಫಲವಂತನ ಸೋತ್ರ ಕಟ್ತಾನೆ, ಅದೇ ಓಂಕಾರ. ಅದು ನಮ್ಮ ಕಿವಿ ತೆಗೆದ ಕೇಳೋದಿಲ್ಲ, ಅದು ಕಿವಿ ಮುಚ್ಕೊಂಡ ಕೇಳುತ್ತೆ. ಇದು ಅದೇ ಸದಾ ನಮ್ಮ ಗುರು ಕವಿ ಚಿಂತನಯ ಪ್ರವಣಂ ಕುರು ಮಾಡದ ಬೀಜಬಲೆ. ಆ ಧ್ವನಿ ಕೇಳಿದ್ರೆ ವ್ಯತಿರಿಕ್ತದಲ್ಲಿ ಇದ್ದ ಅಭ್ಯಾಸ ಯಾತಕ್ಕೆ ಮಾಡ್ತೇವೆ ನಾವು ಅಂದ್ರೆ ನಾವು ಆಯುಷ್ಯ ಎಷ್ಟೊಂದು ಗೊತ್ತಾಗ್ಲಿಕ್ಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಎಂತ ಕಡಿಮೆ ಮುಂದೆ ಹೋಗ್ಬೇಕಂತೆ, ಮುಖ ನೋಡ್ಬೇಕಂತೆ, ಬಾಳಿ ಚೂರು ಚೆನ್ನಾಗಿದ್ದೇನೆ ಅಂತ ನೋಡಕ್ಕಲ್ಲ, ಅಲಂಕಾರಕ್ಕಲ್ಲ, ಬದುಕ್ತೇನೆ ಗೊತ್ತಾಗುತ್ತೆ. ಹೋಗ್ಬಿಟ್ರೆ ಕಡಿಮೆ ಮುಂದೆ ಬೆಳಿಗ್ಗೆ ನಿಂತಾಗ ಯಾರ ಮುಖ ಅದನ್ನು ಕಾಣೋದಿಲ್ಲ, ಅವ್ರು ವಾರದೊಳಗೆ ಸಾಯ್ತಾರೆ. ಕನ್ನಡಿಯಲ್ಲಿ ನಾವು ನೋಡ್ಕೊಂಡಾಗ ಮುಖ ಕಾಣದೆ ಹೋದ್ರೆ ವಾರದೊಳಗೆ ಯಾರೇ ಸಾಯ್ತಾನೆ. ಮೊದಲನೇ ದಿವಸ ನೋಡ್ಬಿಟ್ರೆ ಮತ್ತೆ ನಿಂತ್ಕೊಂಡಲ್ಲಿ ನೋಡ್ತಾನೆ, ಕಾಣೋದಿಲ್ಲ. ಅವತ್ತ ತಪ್ಪು ಸ್ವಲ್ಪ ಆಗ್ತಾನಾಗಿಲ್ಲ, ಅದೇ ನೋಡಬಾರ್ದು. ಅದಕ್ಕೆ ಡೈಲಿ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಬೆಳಿಗ್ಗೆ ಅಂತ ಕಪಿಲಾಲ್ ದರ್ಪಣಂ ಭಾನು ಭಾಗ್ಯವಂತಂಚ ಭೂಪತಿ ಇವೆಲ್ಲ ಹೆಸರಲ್ಲಿ ಮಾತುಗಳೇ ಬರಲ್ಲ. ಯಾರನ್ನು ನೋಡಬೇಕು ಅಂತ ಹೇಳ್ತಾರೆ? ತುಳಸಿ ಮಗನಾದ ಅಕ್ಷರನ್ನು ನೋಡಬೇಕು, ಗುರುಗಳನ್ನು ನೋಡಬೇಕು, ಗುರು ಹಿರಿಯರನ್ನ ನೋಡಬೇಕು. ಆದವರಿಗೆ ಒಳ್ಳೆ ಮಂಗಳಕರವಾದಂತ ರೀತಿಯ ಅದು ಹಬ್ಬ ದಿವಸ ದೊಡ್ಡವರು ಯಾಕೆ ಕಾಣಬೇಕು ಹೋಗ್ತಾರೆ? ವರ್ಷ ಪೂರ್ತಿ ಒಳ್ಳೆಯದಾಗಲಿಕ್ಕೆ ಅದು ಶಿವಸೂಚನೆ ಅಂತ. ಈ ಅನೇಕ ರೀತಿಯಲ್ಲಿ ಶಕರಗಳು ಅಜ್ಜನಿ ಕಾಣುತ್ತಾರೆ, ಶಕರಗಳೆಲ್ಲ ದುಷ್ಟಕರಗಳು ಕಾಣ್ತಾ ಇದೆ ಅಂದ್ರೆ ಇವೆಲ್ಲ ಕೆಟ್ಟದನ್ನು ತೋರಿಸ್ತಾ ಇದೆ. ನಟಶ್ರೇಯೋನು ಪಶ್ಯಾಮಿ ಅಥವಾ ವಜನವಾಹನ ನಟಾಂಶೇ ವಿಜಯ ಕೃಷ್ಣ ನಜರಾಜ್ಯಂ ಸುಖಾನಿತ್ಯ ಕಿಮ್ನೋ ರಾಜ್ಯ ಗೋವಿಂದ ಕಿಂ ಭೋವೇದಿ ವಿಜಯನವ ಅರ್ಜುನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಒಂದೊಂದು ಮಾತುಗಳು ಹುಟ್ಟಿನಂತಹ ಮಾತನ್ನು ಅರ್ಜುನ ಆಗ್ತಾ ಇದ್ದಾರೆ. ಭಗವದ್ಗೀತೆ ಅರ್ಥ ಕೂಡ ಆಮೇಲೆ ಆಗಲ್ಲ, ಅರ್ಜುನ ಮಾತು ಅರ್ಥ ಆಗಿಬಿಟ್ರೆ ಸಾಕು ಬುದ್ಧಿಗಳು ಉಳಿದಾರೆ. ಎಷ್ಟು ದೊಡ್ಡವರು ಗೊತ್ತಾ ಅರ್ಜುನ ಊಹೆ ಮಾಡಕ್ಕಾಗೋದಿಲ್ಲ ಪುಣ್ಯ. ಅದಕ್ಕೆ ಭಗವದ್ಗೀತೆ ಕೇಳುವ ಯೋಗ ಆತನ ಹೇಳ್ತಾನೆ ಕೃಷ್ಣ, ನಚ ಶ್ರೇಯ ಅನುಪಶ್ಯಾಮಿ ಅಥವಾ ಭಜನಂ ಭಾವಿ. ಇದರ ಸೂಚನೆ ಏನು ಗೊತ್ತಾ? ಏನು ಕೊಡ್ತೀನಿ ಇಷ್ಟಕರಗಳು ಮೊದಲಾದ ಸೂಚನೆ ಏನು ಗೊತ್ತಾ? ನನ್ನ ಶ್ರೇಯಸ್ ಆಗ್ತಾ ಇಲ್ಲ ಅಂತ ಶ್ರೇಯಸ್ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡಿದಾಗ ಹೌದು ಅನಿಷ್ಟು. ಯಾಕೆ ನಾನು ಮಾಡೋದೇನೀಗ ಯುದ್ಧ ಆಗೋದೇನು ಸಾವು? ಯಾರ ಸಾವು? ಬಂಧುಗಳ ಸಾವು. ಬಂಧುಗಳ ಸಾಧನೆಯಿಂದ ಶ್ರೇಯಸ್ ಯಾಕಾಗುತ್ತೆ ಕೇಳಿದ? ನಟ ಶ್ರೇಯೋ ಅನುಪಶ್ಯಾಮಿ ಅಥವಾ ಸ್ವಜನ ಮಹಾವೇ. ಸರ್ ಮಹಾವೇ ಯುದ್ಧದೊಳಗೆ ಸ್ವಜನ ಮಂದ್ವ ನಮ್ಮ ಜನಗಳನ್ನು ಕೊಂದು ಶ್ರೇಯ ನಾ ಅನುಪಶ್ಯಾಮಿ ಶ್ರೇಯಸ್ಥರು ಎಂದೂ ಕಾಣಲಾರೆ. ಅರ್ಜುನರ ಮಾತು ಅರ್ಥ ಪಡ್ಕೊಂಡಾಗ ಆ ಶ್ರೇಯಸ್ಥರ ಪದ ಇದೆಯಲ್ಲ ತುಂಬಾ ವಿಶಿಷ್ಟವಾದಂತಹ ಪದ. ಒಬ್ಬ ಅನುವಾದಕಾರ ಚೆನ್ನಾಗಿ ಅನುವಾದ ಮಾಡಿಲ್ಲ, ಒಳ್ಳೆಯದಾಗುದಿಲ್ಲ ಅಂತ ಅರ್ಥ ಪಡ್ಕೊಳ್ತಾರೆ. ಸಜ್ಜನರ ಪದ ಒಳ್ಳೆಯದಾಗುದಿಲ್ಲ ತಪ್ಪದು. ಶ್ರೇಯಸ್ಥರ ಪದಕ್ಕೆ ಒಳ್ಳೆಯದು ಒಂದು ಅಷ್ಟೇ ಸಜೆಸ್ಟ್ ಮಾಡಿದ್ರೆ ಅದು ಅರ್ಥನೇ ಅಲ್ಲ. ಶ್ರೇಯಸ್ಥರ ಪದ ನಮ್ಗೆ ಅರ್ಥ ಆಗ್ಬೇಕಾದ್ರೆ ಕಠೋಪನಿಷತ್ತನ್ನ ಓದ್ಬೇಕು. ಕಠೋಪನಿಷತ್ತು ಭಗವದ್ಗೀತೆ ಒಂದಕ್ಕೊಂದು ಅವಳಿ ಗ್ರಂಥಗಳಿಂದ ಜೊತೆ ಜೊತೆಯಾಗಿ ಓದಬೇಕಾದ ಗ್ರಂಥಗಳು. ಅಲ್ಲಿ ಶ್ರೇಯಸ್ಥನ ಪದ ಇದೆ, ಕಾಂಟ್ರಾಕ್ಟ್ ಮಾಡಲಿಕ್ಕೆ ಶ್ರೇಯಸ್ಥನ ಪದ ಇದೆ. ಶ್ರೇಯಸ್ ಬೇರೆ ಶ್ರೇಯಸ್ಥೆಯೊಂದಿಗೆ ಶ್ರೇಯಸ್ಸನ್ನೋದನ್ನ ನಾವು ಬಯಸಬೇಕಾಗಿದೆ. ಈ ಲೋಕದೊಳಗೆ ಸುಖ ಸತ್ಮೇಲೂ ಸುಖ ಆಗುತ್ತಲ್ಲ ಪರಲೋಕ ಒಳಗೆ, ಅದರ ಶ್ರೇಯಸ್ಸು ಎರಡು ಸರಿಯಾಗಿ ಆಗುತ್ತೆ. ದೈಹಿಕ ಸುಖ ಶ್ರೇಯಸ್ಸಿನಿಂದ ಪಾರಮಾರ್ಥಿಕ ಸುಖ ಶ್ರೇಯಸ್ಸು. ಅರ್ಜುನರ ದೃಷ್ಟಿಕೋನ ಎಲ್ಲಿದೆ ಗೊತ್ತಾ? ಶ್ರೇಯಸ್ಸಿನ ಬಗ್ಗೆ ಅದಕ್ಕೆ ಅರ್ಜುನ ಹೇಳ್ತಾನೆ, ನನ್ನ ಜನಗಳನ್ನು ಕೊಂದೋದ್ರಿಂದ ನನಗೆ ಯಾವ ಶ್ರೇಯಸ್ಸು ಆಗುತ್ತೆ ಅಂತ ಕಾಣ್ತಾ ಇಲ್ಲ. ಅಲ್ಲಿ ನಚಿಕೇತನ ಬಾಯಲ್ಲಿ ಬಂತು, ಅರ್ಜುನನ ಬಾಯಲ್ಲಿ ಬರ್ತಾ ಇದೆ. ನಚಿಕೇತನ ಬಾಯಲ್ಲಿ ಆ ಮಾತು ಬಂದಿದ್ದಕ್ಕೆ ಕಠೋಪನಿಷತ್ತನ ಯಮದೇವರಿಂದ ಕೇಳ್ತಾ ಇದ್ದಾನೆ ಪುಣ್ಯ. ಈತನ ಬಾಯಲ್ಲಿ ಬಂದಿದ್ದಕ್ಕೆ ಭಗವಂತನ ಬಾಯಿಂದ ಭಗವದ್ಗೀತೆಯನ್ನು ಕೇಳ್ತಾ ಇದ್ದಾನೆ. ಶ್ರೇಯಸ್ಸು ಅದೇ ನನಗೆ ಶ್ರೇಯಸ್ಸಾಗಬೇಕು. ಹಿಂದಿನ ಕಾಲದಲ್ಲಿ ಸಾಮಾನ್ಯ ಪತ್ರ ಬರೀಬೇಕಾದ್ರೆ ನೀವು ಶ್ರೇಯೋಭಿವೃದ್ಧಿಯನ್ನು ಬಯಸುವ ಅಂತ ಹೇಳಿ, ನಿಮಗೆ ಶ್ರೇಯಸ್ಸಾಗಲಿ ಅಂತ ಹೇಳ್ತಾರೆ. ಶ್ರೇಯಸ್ಸಾಗಲಿ ಅಂದ್ರೆ ತಿನ್ನ ಟಿಕೆಟ್ ಇಲ್ಲಿಂದ ಇದು ಶ್ರೇಯಸ್ಸಲ್ಲ. ಶ್ರೇಯಸ್ಸಾಗಲಿ ಇದು ಶ್ರೇಯಸ್ಸಲ್ಲ. ಪಾರಸ್ತ್ರಿಕ ಸುಖವಾದ್ರೆ ಮಾತ್ರ ಶ್ರೇಯಸ್ಸು. ತುಂಬಾ ಜನ ಇರ್ತಾರೆ ಬಡ ಭಾರಿ ಬಡವರು ಇರ್ತಾರೆ, ನಮಗೆ ದೇವರು ಶ್ರೇಯಸ್ ಕೊಟ್ಟಿದ್ದಾನೆ ಅಂತ ಹೇಳಿ ಶ್ರೇಯಸ್ ಕೊಟ್ಟಿದ್ದಾನೆ. ಪ್ರೇಯಸ್ ಇಲ್ಲ, ಯಾಕೆ ಒಳ್ಳೆ ಮನೆ ಇಲ್ಲ, ಫರ್ನಿಚರ್ ಇಲ್ಲ, ಏನೂ ಇಲ್ಲ, ಅದರಲ್ಲಿ ಈ ಲೋಕದ ಪದಾರ್ಥಗಳು ಇಲ್ಲ, ಪ್ರೇಯಸ್ ಇಲ್ಲ ಅಷ್ಟೇ. ಮನಸ್ಸಿಗೆ ಶಾಂತಿ ಕೊಟ್ಟಿದ್ದಾರಲ್ಲ ಭಗವಂತ, ಶ್ರೇಯಸ್ ಕೊಟ್ಟಿದ್ದಾನೆ. ಎಷ್ಟು ಅರ್ಥ ಇದೆ ನೋಡಬೇಕು. ಮತ್ತು ಮನುಷ್ಯ ಪ್ರೇಯಸ್ಸಿರ ಬಗ್ಗೆ ಗಮನ ಕೊಟ್ಟು ಶ್ರೇಯಸ್ಸನ್ನು ಮರೆತು ಬಿಡ್ತಾನೆ. ಶ್ರೇಯಸ್ಸು ಶಾಶ್ವತ, ಪ್ರೇಯಸ್ಸು ನಶ್ವರ. ಪ್ರೇಯಸ್ಸು ನಶ್ವರ, ಪ್ರೇಯಸ್ಸು ಶಾಶ್ವತ. ವಿದ್ಯಾರ್ಥಿ ಕ್ರಾಂತಿ ಚಕ್ರವರ್ತಿ ಸಿನಿಮಾ ಹೋಗಿಬಿಡ್ತಾರೆ, ಅದು ಪ್ರೇಯಸ್ಸು. ಒಬ್ಬ ಸೀರಿಯಸ್ ವಿದ್ಯಾರ್ಥಿ ಚೆನ್ನಾಗಿ ಓದಿ ಪಾಸ್ ಮಾಡ್ತಾನೆ, ಅದು ಶ್ರೇಯಸ್ಸು. ಶ್ರೇಯಸ್ಸಿನಿಂದ ಪಾಸ್ ಆಗ್ತಾನೆ, ಉನ್ನತ ಮಾರ್ಕ್ಸ್ ಬರುತ್ತೆ, ಕೆಲಸ ಸಿಗುತ್ತೆ, ಅಧಿಕಾರಿ ಆಗ್ತಾನೆ, ಜೀವನ ಪೂರ್ತಿ ಸುಖವಾಗಿರ್ತಾನೆ, ಪೆನ್ಷನ್ ಬರ್ತಾನೆ, ಎಂಜಾಯ್ ಮಾಡಿಬಿಡ್ತಾನೆ. ಸಿನಿಮಾಕ್ಕೆ ಹೋಗಿದ್ದಕ್ಕೆ ಇರೋ ಟಿಕೆಟ್ ದುಡ್ಡು ಹೋಗುತ್ತೆ, ಏರಿದೆ ಬರುತ್ತೆ, ಇರೋ ಪ್ಯಾಕೆಟ್ ಖಾಲಿ ಆಯ್ತೆ ಹೊರತು ಅದೇನು ಸಿಗೋದಿಲ್ಲ. ಅಂದ್ರೆ ಪ್ರೇಯಸ್ಸು ಆ ಕಾಲಕ್ಕೆ ಎಂಜಾಯ್ಮೆಂಟ್ ಕೊಡುತ್ತೆ, ಆಮೇಲೆ ಏನು ಇರೋದೇ ಇಲ್ಲ. ಪ್ರೇಯಸ್ ಶ್ರೇಯಸ್ ಏನು ಮಾಡುತ್ತೆ, ಶಾಶ್ವತ ಸುಖವನ್ನು ಕೊಡುತ್ತೆ. ಅಲ್ಲಿ ಶ್ರೇಯಸ್ಸು ನನಗೆ ಪ್ರೇಯಸ್ಸುಗಳಲ್ಲಿ ಏನು ಬೇಕು ಅಂತ ಪ್ರಹಸ್ತ ಅವ್ರು ಹೇಳ್ತಾನೆ, ನಚಿಕೇತ ಹೇಳ್ತಾನೆ, ಯಮದೇವರೇ ನೀವು ಏನು ಕೊಟ್ಟರು ನನಗದು ಪ್ರೇಯಸ್ಸಾಗುತ್ತೆ ಹೊರತು ಶ್ರೇಯಸ್ಸಾಗೋದಿಲ್ಲ. ಅದಕ್ಕೆ ಶ್ರೇಯಸ್ಸ ನಾನು ಕೊಡಬೇಕಾದ್ರೆ ನೀವು ಸ್ವರ್ಗದ ಮಹತ್ವವನ್ನು ಹೇಳಿ, ಸ್ವರ್ಗಾಜ್ಞೆಯ ಬಗ್ಗೆ ಹೇಳಿ, ಭಗವಂತನ ಬಗ್ಗೆ ಹೇಳಿದ್ದು ಪ್ರಾರ್ಥನೆ ಮಾಡ್ತಾನೆ. ಆತ ಕೇಳಿದ್ದು ದಾಖಲೆಯಾಗಿ ಕಠೋಪನಿಷತ್ತಾಗಿ ನಮಗೆ ಮಾನ್ಯವಾಗುತ್ತೆ. ನಮ್ಮ ಜೀವನದ ದೃಷ್ಟಿಕೋನ ಶ್ರೇಯಸ್ಸಾಗಿರಬೇಕು. ಇವತ್ತು ದೃಷ್ಟಿಕೋನ ನಮ್ಮಲ್ಲಿ ಇಲ್ಲವೇ ಇಲ್ಲ, ಬರೀ ಪ್ರೇಯಸ್ಸರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಮನೆ ಇದ್ದಾರೆ, ಮಕ್ಕಳಿದ್ದಾರೆ, ಕೆಲಸ ಸಿಕ್ಕಿದೆ, ಸುಖವಾಗಿದ್ದಾರೆ, ಎಲ್ಲ ಪ್ರೇಯಸ್ಸಾಯ್ತು ಅಷ್ಟೇ. ಶ್ರೇಯಸ್ಸರ ಬಗ್ಗೆ ಯೋಚನೆ ಮಾಡಿದ್ದೀರಿ ಅಂದ್ರೆ ಇಲ್ಲವೇ ಇಲ್ಲ. ಇವತ್ತು ಶ್ರೇಯಸ್ಸನ್ನ ಮನೆತವರಿಗೆ ಭಗವದ್ಗೀತೆ ಅಲ್ಲವೇ ಅಲ್ಲ. ಶ್ರೇಯಸ್ಸಿನ ಕಾನ್ಸೆಪ್ಟ್ ಇದ್ದವರಿಗೆ ಭಗವದ್ಗೀತೆ ಬೇಕು. ಶ್ರೇಯಸ್ಸು ನನಗೆ ಆಗ್ತಾ ಇಲ್ಲ ಕೃಷ್ಣ, ಏನಾಗುತ್ತೆ ತೋರಿಸಿದೊಳಗೆ ಅಂತ ಹೇಳ್ತಾರೆ. ಔಷಧಿನ ಈ ತಗೊಂಡ್ರೆ ವಾಸಿ ಆಗ್ಲಿಲ್ಲ ಅಲ್ಲ, ತಗೋತಾ ರೀತಿಯೇ ವಾಸಿ ಆಗಿಲ್ಲ ಅಂದ್ರೆ ತಪ್ಪು ಔಷಧಿ ಅಂತ ಅರ್ಥ. ಯೋಚನೆ ಮಾಡ್ತಾನೆ ಇದ್ದೇನೆ, ಶ್ರೇಯಸ್ ಆಗ್ತಾನೆ ಇಲ್ಲ ಕೃಷ್ಣ, ನನ್ನ ಶ್ರೇಯಸ್ ಆಗಬೇಕು ಅಂತ ಹೇಳ್ತಾರೆ. ಅಲ್ಲ ಅರ್ಜುನ, ನೀನು ಯುದ್ಧ ಮಾಡ್ತೀಯಲ್ಲಯ್ಯ, ರಾಜ್ಯ ಬರೋದಿಲ್ವೇ, ಶ್ರೇಯಸ್ ಬರೋದಿಲ್ವೇ ಅಂತ ರಾಜ್ಯ ಬಂದ್ರೆ ಸಾಲದೆ. ಅರ್ಜುನ ಉತ್ತರ ಅದಕ್ಕೆ, ನಕಾಂಕ್ಷೇ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಜ ಕಿಂನೋ ರಾಜ್ಯೇನ ಗೋವಿಂದ ಕಿಂ ಹೋಗೈರಿ ಜೀವಿತಾಯಿನವ. ಅರ್ಜುನನ ಈ ಮಾತಿನೊಳಗೆ ಆತನ ಅಂತಸ್ತು ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ನೀನು ಗೆದ್ದು ಬಿಟ್ಟರೆ ಅರ್ಜುನ ಗೆದ್ದ ಅಂತ ಆಗೋದಿಲ್ವೇ. ನಮ್ಮ ಜನಕ್ಕೆ ಗೆದ್ದ ಅಂತ ಆಗ್ಲಿಕ್ಕೇನೆ ಮ್ಯಾಚ್ ಫಿಕ್ಸಿಂಗ್ ಶುರು ಮಾಡಿದ್ದವರೆಲ್ಲ ಕೂಡ. ಅದು ಅರ್ಜುನ ಹೇಳ್ತಾ ಗೆದ್ದ ಅಂತ ಆಗ್ಬೇಕಾಗಿಲ್ಲ ಅಂತ ಹೇಳ್ತಾನೆ ಅರ್ಜುನ. ನಕಾಂಕ್ಷೆ ವಿಜಯಂ ಕೃಷ್ಣ ನನಗೆ ನೀತಿ ನಿಯಮಗಳು ಮುಖ್ಯ ಹೊರತು ಮೆಕ್ಯಾನಿಕಲ್ ಗೆಲುವು ನನಗೆ ಬೇಕಿಲ್ಲ. ಸರಿಯಾಗಿ ಆಟ ಆಡಿ ಸೋತರೂ ಪರವಾಗಿಲ್ಲ, ಮೋಸ ಮಾಡದೆ ಹೋದ್ರೆ ಸೋತಿದ್ದಕ್ಕೂ ಬೆಲೆ ಇದೆ ಅಂತ ಹೇಳ್ತ. ಮೋಸ ಮಾಡಿ ಗೆದ್ದರೂ ಬೆಲೆ ಇಲ್ಲ, ಮೋಸ ಮಾಡಿ ಗೆದ್ದರೂ ಬೆಲೆ ಇಲ್ಲ, ಆದರೆ ಸರಿಯಾಗಿ ಆಡಿ ಸೋತರೂ ಅದಕ್ಕೆ ಬೆಲೆ ಇದೆ ಅಂತ ಹೇಳ್ತ. ಕೃಷ್ಣ ನನಗೆ ರಾಜ್ಯ ಗೆಲುವು ಬೇಕಿಲ್ಲ. ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖ ನಿಜ, ನನ್ನ ರಾಜ್ಯ ಬೇಕಿಲ್ಲ, ನನ್ನ ಸುಖ ಬೇಕಿಲ್ಲ. ಇವೆಲ್ಲ ಬೇಕಿಲ್ಲ ಅಂದ್ರೆ ಯಾಕಯ್ಯ ಅರ್ಜುನ ಅಂತ ಕೇಳಿದರೆ, ಇವೆಲ್ಲ ಪ್ರೇಯಸ್ಸು ಕೃಷ್ಣ ನನಗೆ ಬೇಕಿಲ್ಲ, ನನಗೆ ಶ್ರೇಯಸ್ಸು ಬೇಕು, ಪ್ರೇಯಸ್ಸು ಬೇಡ. ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖ ನಿಜ. ನಮ್ಮಲ್ಲೇ ನೋಡಿಬೇಕಾದ್ರೆ ಕೆಲವು ವಿದ್ಯಾರ್ಥಿಗಳಿರ್ತಾರೆ, ಪಾಸ್ ಆಗಿಬಿಟ್ಟಿರ್ತಾರೆ, 35 ಬರುತ್ತೆ ಬರುತ್ತೋ ಅಥವಾ ಬರಿಸ್ಕೋತಾರೋ ಪಾಸ್ ಆಗಿಬಿಡ್ತಾರೆ. ಇಷ್ಟಿಂತಿಯವರು ಇನ್ನೊಬ್ಬ ಹುಡುಗ ಇರ್ತಾರೆ, ಅವ್ರು 80% ಬಂದಿರುತ್ತಾರೆ, 80% ಬಂದಿರುತ್ತೆ, ಅವ್ನು ಬರ್ತಾನೆ. ನಾನು ವಿತ್ರ ಮಾಡ್ಕೋತೇನೆ ಎಕ್ಸಾಮಿನೇಷನ್ ಅಂತ ಹೇಳಿ ವಿತ್ರ ಮಾಡ್ಕೋತೇನೆ ಅಂತ ಹೇಳಿದ. ಆಶ್ಚರ್ಯವೇ ಆಶ್ಚರ್ಯ, 35 ಬಂದವನು ವಿತ್ರ ಮಾಡ್ಕೋ ಅಂತ ಹೇಳಿ ಹೇಳಿದ್ರೆ ಹೊಡೆದು ಬಿಡ್ತಾನೆ ಅಷ್ಟೇ. ಅವನು ಮತ್ತೆ ಆಟೋಮೆಟಿಕ್ ಪಾಸ್ ಆಗ್ತಾ ಇದ್ದೇನೆ 35 ತಗೊಂಡ್ಬಿಟ್ಟು, ಈಗ ಮಾಡ್ಕೊಂಡು ಗತಿ ಏನು ಅಂತ ಹೇಳ್ತಾನು. 81 ಯಾಕೆ ಮಾಡ್ಕೋತ ಗೊತ್ತಾ, ನನಗೆ ಪಾಸಿಗೆ ಸಾಕು, ಮುಂದಿನ ಕೋರ್ಸಿಗೆ ಸಾಲದು ಅಂತ ಹೇಳ್ತಾನೆ. ನನಗೆ ಹೈಯರ್ ಸ್ಟಡೀಸಿಗೆ ಸಾಲದು ಅದು ಅವನು, ಜಸ್ಟ್ ಇನ್ ಅಡಿಕ್ಟ್ ಅದು. ನಾನು ಹೈಯರ್ ಕೋರ್ಸ್ ಹೋಗ್ಬೇಕಾದ್ರೆ ಹೆಚ್ಚು ಮಾರ್ಕ್ಸ್ ತಗೋಬೇಕು ಅಂತ ಹೇಳ್ತಾನೆ. ನಾನು ಅರ್ಥ ಆಗ್ಬೇಕೀಗ, ಹೆಂಡತಿ ಮನೆ ಮಕ್ಕಳು ಎಲ್ಲ ಇದ್ರೆ ಇವತ್ತಿಗೆ ಸಾಕು, ಮೋಕ್ಷಕ್ಕೆ ಸಾಲದು ಅದು, ಪಾರತ್ರಿಕ ಸುಖಕ್ಕೆ ಸಾಲದು, ಅದಕ್ಕೆ ಹೈಯರ್ ಸ್ಟಡೀಸ್ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳಂತವರು, ಪುರಂದರದಾಸರಂಥವರು ಎಲ್ಲ ವಿತರ ಮಾಡಿರ್ತಾರೆ ರೆಡಿ ಅಂತ ಹೇಳಿ. ನವಕೋಟಿ ನಾರಾಯಣ ಎಲ್ಲವನ್ನು ಬಿಟ್ಟು ಮುದುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು ಹೊರಟೇ ಬಿಡ್ತಾರೆ. ನಮ್ಮಲ್ಲಿ ಎಷ್ಟೋ ಜನ ಕೆಲಸದಲ್ಲಿ ಇರ್ತಾರೆ, ಯಾವುದೋ ಪಾಡಿನ ಹೊಲಕ್ಕೆ ಒಂದು ಇಟ್ಟುಬಿಡ್ತಾರೆ, ಕಾಲಶ್ ಇಟ್ಟುಬಿಡ್ತಾರೆ, ಉಲ್ಲಕ್ಕೋಸ್ಕರ ರಿಸೈನ್ ಮಾಡಿಬಿಡ್ತಾರೆ, 20-30 ರೂಪಾಯಿ ಸಂಬಳ ಕೆಲಸ ಬಿಟ್ಟು ಹೋಗಿಬಿಡ್ತಾರೆ. ನೋಡೋರಿಗೆ ಹುಚ್ಚು ಅನಿಸುತ್ತೆ, ಅವ್ರಿಗೆ ಏನು ಅನಿಸುತ್ತೆ, ನಾನು 2 ವರ್ಷ ಓದಿ ಬಂದ್ರೆ 10 ವರ್ಷ ಸಂಬಳ ತಗೋತಾರೆ ಗೊತ್ತಾ, ಅದು ಶ್ರೇಯಸ್ಸು ಅಂತ ಕಲಿತ. ನಮ್ಗೆ ಈ ರೀತಿ ಯೋಚನೆ ಮಾಡೋದು ಕಲಿಬೇಕು ಅಂದ್ರೆ ಪಾಡಿನ ಹೋಗೋದು ಕಲಿಬೇಕು ಅಂತ ಹೇಳ್ತಾ ಇಲ್ಲ. ಯೋಚನೆ ಹೇಗೆ ಮಾಡೋದು ಕಲಿಬೇಕು ಅಂತ ಕೇಳಿದರೆ, ಮನುಷ್ಯನಾದವನು ಯಾವಾಗಲೂ ಕೂಡ ಮುಂದಿನ ಯೋಚನೆ ಮಾಡಬೇಕು. ಅದಕ್ಕೇನೆ ದೂರಾಲೋಚನೆ ಅಂತ ಕರೀತಾರೆ. ದೂರದ ವಸ್ತುಗಳನ್ನು ಮೊದಲೇ ಯೋಚನೆ ಮಾಡೋದು ದೂರಾಲೋಚನೆ ಅಂತ ಹೆಸರು. ನಾನು ದೂರಾಲೋಚನೆ ಮಾಡ್ತಾ ಇಲ್ಲ, ದೂರಾಲೋಚನೆ ಮಾಡೋದು ಅಭ್ಯಾಸ ಮಾಡಿದ್ದೇವಂತೆ. ಬರೀ ಗಟ್ಟಗಟ್ಟ ಆಲೋಚನೆ ಮಾಡ್ತಾ ದೂರಾಲೋಚನೆ ಮಾಡ್ತಾ ಇಲ್ಲ, ಇದನ್ನೆಲ್ಲ ಯೋಚನೆ ಮಾಡೋದು. ವಿದ್ಯಾರ್ಥಿ ಇರ್ತಾನೆ, ಯಾರು ಪಕ್ಕದ ಕಾಪಿ ಹಿಡ್ಕೊಂಡು ಬರ್ತಾ ಇರ್ತಾನೆ, ಇವನು ಬರೀತಾ ಇರ್ತಾನೆ, ಇವನು ಏನು ಬರ್ತಾ ಇಲ್ಲಪ್ಪ ಸುಮ್ಮನೆ ಕೂತಿರ್ತಾನೆ, ಯಾರೋ ಬರ್ತಾರೆ ಅವನು ಬರೆದ ನೀನು ಬರೆಯ ಕಾಪಿ ಹೊಡೆಯ ಅಂತ ಕೇಳ್ತಾನೆ. ನೋವು ಅಂತ ಹೇಳ್ತಾನೆ, ಸಾಧ್ಯ ಇಲ್ಲ. ಯಾತಕ್ಕೆ ಪಾಸ್ ಆಗ್ಬೇಕಲ್ಲ, ನಕಾಂಕ್ಷೆ ವಿಜಯಂ ಕೃಷ್ಣ, ಇಂಥ ಪಾಸ್ ತಾನೇ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಮಾರ್ಕ್ಸ್ ಬರುತ್ತಲ್ಲ, ನಚ ರಾಜ್ಯಂ ಸುಖ ನಿತ್ಯ, ಅಂತ ಮಾರ್ಕ್ಸ್ ನನಗೆ ಬೇಕಾಗಿಲ್ಲ. ಸುಮ್ಮನೆ ಕೂತು ಏನ್ ಮಾಡ್ತೀಯ, ಸರಿಯಾಗಿ ಓದಿ ಇನ್ನೊಂದ್ಸರ್ತಿ ಬರೀತೇನೆ ಹೊರತು ಮೋಸ ಗೀಸ ಮಾಡೋದಿಲ್ಲ. ಈ ಭಾವನೆ ಬಂದ್ರೆ ಪರೀಕ್ಷೆಯಲ್ಲಿ ಮೋಸ ಹೇಗೆ ಮಾಡಬಾರ್ದು, ಜೀವನದಲ್ಲೂ ಮೋಸ ಮಾಡಬಾರ್ದು, ಯಾರಿಗೂ ಮೋಸ ಮಾಡಬಾರ್ದು, ಎಂದೂ ತಾನು ಮೋಸ ಹೋಗಬಾರ್ದು. ಆ ರೀತಿ ಬದುಕಬೇಕಾದ್ರೆ ಅರ್ಜುನ ಆದರ್ಶ ಭಾರಿ ದೊಡ್ಡ. ನನಗೆ ವಿಜಯ, ರಾಜ್ಯ, ಸುಖ ಏನೂ ಬೇಕಿಲ್ಲ ಕೃಷ್ಣ, ನನಗೆ ಬೇಕಾಗಿದ್ದು ಶ್ರೇಯಸ್ಸು ಅಂತ ಹೇಳಿ. ಈ ದೃಷ್ಟಿಕೋನ ನಮ್ಮ ತಲೆಗೆ ಬಂತು ಅಂದ್ರೆ ಭಗವದ್ಗೀತೆಯಿಂದ ಕಲಿಬೇಕಾದ ಪಾಠ ಇದೆ. ಈ ಅಂಗದಲ್ಲಿ ನೋಡ್ತಾ ಹೋದ್ರೆ ಭಗವದ್ಗೀತೆ ಅರ್ಥ ಆಗುತ್ತ. ತುಂಬಾ ಜನ ಮೊದಲನೇ ಅಧ್ಯಾಯ ಓದೋದೇ ಇಲ್ಲ, ಏಕರ ಬೇಡೆ ಅಧ್ಯಾಯಕ್ಕೆ ಹೋಗ್ತಾರ, ಆದ್ರಿಂದ ಅವರಿಗೆ ಭಗವದ್ಗೀತೆ ಎಂಜಾಯ್ ಮಾಡಕ್ ಆಗೋದೇ ಇಲ್ಲ, ಅದರ ಸಂದೇಶ ತಿಳ್ಕೊಳಕ್ ಆಗೋದೇ ಇಲ್ಲ. ಮತ್ತೆ ಹೇಳ್ತಾನೆ ಅರ್ಜುನ, ಕೃಷ್ಣ ನೀನು ಶ್ರೇಯಸ್ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ ಅರ್ಜುನ, ನೋಡು ಯೋಚನೆ ಮಾಡು, ರಾಜ್ಯ ಸುಖಗಳೆಲ್ಲ ಬರುತ್ತಲ್ಲ, ಯಾಕೆ ಶ್ರೇಯಸ್ಸಲ್ಲ ಅಂತ ಭಗವಂತ ಕೇಳಬಹುದಲ್ಲ. ಅದೊಂದು ಪ್ರಶ್ನೆ ನಮಗೆ, ರಾಜ್ಯ ಆದ ಶ್ರೇಯಸ್ಸಲ್ಲ, ವಿಜಯ ಆದ ಶ್ರೇಯಸ್ಸಲ್ಲ. ಅರ್ಜುನ ಹೇಳ್ತಾನೆ, ಈಶಾವರ್ಥೇ ಕಾಂಕ್ಷಿತಮ್ಮನು ರಾಜ್ಯಂ ಭೋಗಾಹ ಸುಖಾನಿ ಚ ತೈಮೇ ಅವಸ್ಥಿತ ಯುದ್ಧೇ ಪ್ರಾಣಾಂತ್ಯಕ್ವಾ ಧನಾನಿ ಚ. ನನಗೆ ರಾಜ್ಯ ಬೇಕು, ವಿಜಯ ಬೇಕು, ಎಲ್ಲ ಬೇಕು. ಯಾರಿಗೆ ಬೇಕು ಅಂದರೆ ನನಗೋಸ್ಕರ ಬೇಕಿಲ್ಲ ಅಂತ ಹೇಳಿದ, ನನಗೋಸ್ಕರ ಬೇಕಿಲ್ಲ, ಕೆಲವರಿಗೋಸ್ಕರ ಬೇಕಿತ್ತು ತಗೋ ಹಾಗಿದ್ರೆ ಇಲ್ಲ. ಯಾರಿಗೋಸ್ಕರ ರಾಜ್ಯ ಬೇಕು ಅಂತಿದ್ದೇನಲ್ಲ, ವಿಜಯ ಬೇಕು ಅಂತಿದ್ದೇನಲ್ಲ, ಅವರೆಲ್ಲ ಇಲ್ಲೇ ನಿಂತಿದ್ದಾರೆ ಅಂತ ಹೇಳಿದ. ಎಲ್ಲ ಇಲ್ಲೇ ಇದ್ದಾರೆ, ಮತ್ತೆ ತಗೋ. ಹೌದು, ನಾನು ತಗೊಳ್ಳೋ ಹೊತ್ತಿಗೆ ಅದು ಸತ್ತೋಗಿರ್ತಾರೆ ಅಂತ ಹೇಳ್ತಾರೆ. ಇವತ್ತು ನನಗೆ ರಾಜ್ಯ ಬೇಕು, ಯಾರಿಗೋಸ್ಕರ ಬೇಕು? ಆಚಾರ್ಯ ಪಿತರ ಪುತ್ರಾಹ ತಥೈವಚ ಪಿತಾಮಹ. ನನಗೆ ರಾಜ್ಯ ಬಂದ್ರೆ ಮೊದಲು ಯಾರ ಹತ್ರ ಹೋಗ್ತೇನೆ ಗೊತ್ತಾ ಕೃಷ್ಣ? ಆಚಾರ್ಯರ ಹತ್ರ ಹೋಗ್ತೇನೆ. ಆಚಾರ್ಯರೇ, ನಿಮ್ಮ ಶಿಷ್ಯ ನನಗೆ ಎದ್ದು ಬಂದಿದ್ದೇನೆ ಅಂತ ತೋರ್ಸಕ್ ಹೋಗ್ತೇನೆ. ತಂದೆ ಹತ್ರ ಹೋಗ್ತೇನೆ, ಪಿತರ ತಂದೆ ಹತ್ರ ಹೋಗ್ತೇನೆ, ಅಪ್ಪ ನೋಡು ಅಂತ ಹೇಳ್ತೇನೆ. ಅದೇ ರೀತಿ ಮಕ್ಕಳಿಗೆ ಕೊಡ್ಲಿಕ್ಕೆ ಹೋಗ್ತೇನೆ. ಕೊಡ್ಬೋದಲ್ಲ ಅಂತ ಕೇಳಿದ್ರೆ ಇಲ್ಲ, ನಾನು ಈ ಕುರುಕ್ಷೇತ್ರ ಇದ್ದು ಮುಗಿಸಿ ಗೆಲುವು ತಗೊಂಡು ಆಚಾರ್ಯರ ಹತ್ರ ಹೋದ್ರೆ ದ್ರೋಣಾಚಾರ್ಯ ಹೋಗ್ಬಿಟ್ಟಿರ್ತಾರೆ, ಇನ್ನೆಲ್ಲಿ ಹೋಗ್ಲಿ ಅಂತ ಹೇಳ್ತಾರೆ. ಆಚಾರ್ಯರೇ ಇರೋದಿಲ್ಲ, ಇದೆಂಥ ರಾಜ್ಯ. ಆನಂತರ ತಂದೆ ಕೊಡ್ಲಕ್ಕೆ ಹೋದ್ರೆ ಯಾವ ತಂದೆನೂ ಬದುಕಿರೋದಿಲ್ಲ, ನಾನೊಬ್ಬನೇ ಅಲ್ಲ, ಸುತ್ತಮುತ್ತಲು ಯಾರು ಇರೋದೇ ಇಲ್ಲ. ಪುತ್ರ ಅಭಿಮನ್ಯುವೇ ಇರೋದಿಲ್ಲ, ಸೂಚನೆ ನೋಡಿ ಆದ್ರೆ ಹೇಗಿದೆ, ಅಭಿಮನ್ಯು ಬದುಕಿರೋದೇ ಇಲ್ಲ. ಯಾರಿಗೋಸ್ಕರ ತಗೋಬೇಕೀಗ? ಯಾರ ಹೇಳಿದ್ರು? ತೊಟ್ಟು ತೊಟ್ಟರು ದುಡುಕ್ತಾ ಇದ್ರಲ್ಲ ಸ್ವಾಮಿ, ಹೇಳು, ಒಳ್ಳೆ ತೊಟ್ಟರು ಬಂದಿದ್ರೆ ನೋಡಿ ತಗೋತೀರಾ ಅಂತ ಕೇಳಿದ್ರೆ, ಅಲ್ಲ ಕೂಸ ಇಲ್ಲ ದೊಡ್ಡವರಾಗಿದೆ, ಈಗ ತೊಟ್ಟು ನೋಡಿ ಏನ್ ಮಾಡ್ತೀನಿ ಅಂತ ಹೇಳ್ತಾರೆ. ಕೂಸ್ ಫ್ರೀ ಕೊಟ್ಟರು ಕೂಡ ಬರೀ ಬರ್ಡನ್ ಆಗುತ್ತೆ, ಉಪಯೋಗ ಇಲ್ಲ. ಅದು ಒಂದು ಅಲ್ಲಿಗೂ ತೊಟ್ಟಲ್ಲಿ ಮಲಗೋ ಮಕ್ಕಳಿದ್ರೆ ಯೋಚನೆ ಮಾಡ್ಬೋದು ಅಷ್ಟೇ, 20-36 ತೊಟ್ಟಲ್ಲಿ ಮಲಗೋದಾದ್ರೆ ತಗೋಬಹುದು ಅಷ್ಟೇ, ಹೊರತು ಸಾಧ್ಯ ಇಲ್ಲ. ತೊಟ್ಟಲ್ಲಿ ಒಂದು ಬೆಲೆ ಇದೆ, ಮಿತಿ ಇದೆ, ಆ ಮಿತಿ ದಾಟಿದ್ರೆ ತೊಟ್ಟು ಉಪಯೋಗಕ್ಕೆ ಬರೋದಿಲ್ಲ, ಎಲ್ಲ ಔಟ್ಡೇಟೆಡ್ ಆಗ್ತಾ ಬರುತ್ತೆ, ಅದು ಇರಲೆವೆಂಟ್ ಆಗ್ತಾ ಬರುತ್ತೆ. ಜಗತ್ತಿನೊಳಗೆ ಇರಲೆವೆಂಟ್ ಆಗದೆ ಇರತಕ್ಕಂಥ ಒಂದೇ ವಸ್ತು ಅಂದ್ರೆ ಭಗವಂತ ಅಂತ ಹೇಳ್ತಾರೆ. ಯಾವಾಗಲೂ ರಿಲೆವೆಂಟ್ ಆಗದ ಭಗವಂತ ಒಬ್ಬನೇನೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯರ, ದೇವರ ಹೊರತು ಆರೂ ಸಂಗಡ ಬಾಬೋರಿಲ್ಲ. ಮಂಜ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು ಸಂಚಿತಾರ್ಥವು ಕಿಂಚ ಬಾರದು ಗುಂಚ ಮಾಡಿರೋ ಧರ್ಮವ. ಅದು ನನಗೆ ಬೇಕಿಲ್ಲ ಕೃಷ್ಣ. ಅಲ್ಲ ಅರ್ಜುನ, ಈಗ ನೀನು ಅರ್ಜುನ ಸಾಕಷ್ಟು ಮಾತಾಡ್ತಾನೆ, ಅದೆಲ್ಲ ಇನ್ನೂ ಸತ್ತು ನೋಡೋಣಂತೆ, ಮುಖ್ಯವಾಗಿ ಹೇಳಿ ಮುಗಿಸ್ತಾ ಇದ್ದೇನೆ. ಅದು ಸರಿ ಅರ್ಜುನ, ಇವನ್ನೆಲ್ಲ ಕೊಂದ್ರೆ ಏನಾಗುತ್ತೆ ಹೇಳು? ಯುದ್ಧದಲ್ಲಿ ಇವನು ಕೊಲ್ಲೋದ್ರೆ ಇಷ್ಟಪಡೋದಿಲ್ಲ, ಕೊಂದ್ರೆ ಏನಾಗುತ್ತೆ? ಇವರು ಸಾಯ್ತಾರೆ. ಅಲ್ಲ ಕೃಷ್ಣ, ಇವರೊಂದಿಗೆ ಕುಲಧರ್ಮಾ ಪ್ರಣಶ್ಯಂತಿ, ಕುಲದ ಧರ್ಮಗಳೆಲ್ಲ ಸತ್ತೋಗುತ್ತೆ. ಆ ವಂಶದೊಂದಿಗೆ ವ್ಯಕ್ತಿಗಳೊಂದಿಗೆ ಕುಲದ ಧರ್ಮಗಳೆಲ್ಲ ಸಾಯುತ್ತೆ. ಲೋಟ ಬಿದ್ದರೆ ಒಳಗಿರ ಹಾಲು ಬೀಳುತ್ತೆ, ದಂಬಿಗೆ ಬಿದ್ದರೆ ಒಳಗಿರ ಹಾಲು ಚೆಲ್ಲುತ್ತೆ. ಈ ಕುಲಗಳು ಹೋದಾಗ ಕುಲಗಳ ಧರ್ಮಗಳು ಹೋಗುತ್ತೆ, ಅದಕ್ಕೆ ನಾನು ಕೊಲ್ಲೋದಿಲ್ಲ. ಸರಿ ಅರ್ಜುನ, ಕುಲ ಧರ್ಮಗಳು ಹೋದರೆ ಹೋಗಲಿ, ಏನು ತಪ್ಪಾಗುತ್ತೆ ಅಂತ ಕೇಳಿದರೆ, ಕುಲ ಧರ್ಮ ಹೋದರೆ ಹೋಗುತ್ತೆ ಅಷ್ಟೇ ಅಲ್ಲ ಕೃಷ್ಣ, ಅಲ್ಲಿ ಅಧರ್ಮ ಕಾಲು ಹಾಕುತ್ತೆ ಅಂತ ಹೇಳ್ತಾರೆ. ಅಧರ್ಮ ಒಳಗೆ ಬಂದ್ಬಿಡುತ್ತಾಗ, ಬೆಳಕು ಹೋದರೆ ಹೋಗಲಿ ಸುಮ್ಮನೆ ಕೂಡ ಇಲ್ಲ, ಕತ್ತಲೆ ಬಂದ್ಬಿಡುತ್ತಾಗಲಿ. ಬೆಳಕು ಹೋಯಿತು ಅಂದರೆ ಕತ್ತಲೆ ಬರುತ್ತೆ, ಧರ್ಮ ಹೋಯಿತು ಅಂದರೆ ಅಧರ್ಮ ಬರುತ್ತೆ. ಆದ್ದರಿಂದ ನಾನು ಧರ್ಮ, ಜನ ಹೋದರೆ ಧರ್ಮ ಹೋಗ್ತಾರೆ, ಧರ್ಮ ಹೋದರೆ ಜನ ಅಧರ್ಮ ಬರುತ್ತೆ, ಯುದ್ಧ ಮಾಡೋದಿಲ್ಲ. ಅಧರ್ಮ ಬಂದರೆ ಬರಲಿ, ಏನು ಮಾಡೋದು? ಅಧರ್ಮಾಭಿಭವ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ. ಅಧರ್ಮ ಬಂದುಬಿಟ್ರೆ ಒಳ್ಳೆಯ ಮನೆತನದ ಸ್ತ್ರೀಯರುಗಳೆಲ್ಲ ಕೆಟ್ಟ ಹೋಗ್ತಾರೆ. ಒಳ್ಳೆ ಮನಸ್ಸು ವಯಸ್ಸು ಒಳ್ಳೆಯ ವಂಶದ ಕುಲೀನ ಸ್ತ್ರೀಯರುಗಳು ಹಾಳಾಗಿ ಹೋಗ್ತಾರೆ, ಅತ್ಯಾಚಾರಕ್ಕೆ ಒಳಗಾಗ್ತಾರೆ ಅಂತ. ಆದರೂ ಆಗಲಿ ಪರವಾಗಿಲ್ಲ ಅಂತ ಕೇಳಿದರೆ, ಸ್ತ್ರೀಸು ದುಷ್ಟಾಸ್ತು ವರ್ಷ್ಣೇಯ ಜಾಯತೆ ವರ್ಣಸಂಕರ, ಹೆಂಗಸರು ಕೆಟ್ಟರೆ ವರ್ಣಸಾಂಕರ್ಯ ಉಂಟಾಗುತ್ತೆ. ವರ್ಣಸಾಂಕರ್ಯ ಆದರೂ ಪರವಾಗಿಲ್ಲ ಅಂತ ಹೇಳಿದರೆ, ಸಂಕರೋ ನರಕ ಇವ ಕುಲಜ್ಞಾನ ಕುಲಸ್ಯ ಚ, ವರ್ಣಸಾಂಕರ್ಯ ಕುಲಕ್ಕೆ ನರಕಕ್ಕೆ ಕಾರಣವಾಗುತ್ತೆ, ಕುಲವನ್ನು ನಾಶ ಮಾಡಿದವರಿಗೂ ನರಕಕ್ಕೆ ಕಾರಣವಾಗುತ್ತೆ. ಅಷ್ಟೇ ಅಲ್ಲ, ಪತಂತಿ ಪಿತರೋ ಯೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ, ವಂಶ ಇವರು ಧರ್ಮವನ್ನು ಬಿಟ್ಟರೆ ಇವರ ಪಿತೃಗಳು ಶ್ರಾದ್ದ ಪಕ್ಷಗಳಿಲ್ಲದೇನೆ ನರಕಕ್ಕೆ ಬೀಳ್ತಾರೆ. ನಮ್ಮ ಜನ ಬುದ್ಧಿವಂತ ಅವ್ರು ನರಕಕ್ಕೆ ಪಿತೃ ಬಿದ್ದು ನಮ್ಗೆ ಅನ್ನೋಯ್ತು ಬಿಡಿ ಅಂತ ಕೇಳಿದರೆ ಅರ್ಜುನ ಹೇಳ್ತಾನೆ, ಉತ್ಸನ್ನ ಕುಲ ಧರ್ಮಾಣ ಮನುಷ್ಯಾಣಾಂ ಜನಾರ್ದನ ನರಕೇ ನಿಯತಂ ವಾಸ ಭವತಿ ಇತ್ಯಾದಿ ಶುಶ್ರೂಮ. ಯಾರು ಧರ್ಮ ಭ್ರಷ್ಟರಾಗ್ತಾರೋ, ಪಿತೃಗಳನ್ನು ನರಕಕ್ಕೆ ಕಳಿಸ್ತಾರೋ, ಇವರು ನರಕಕ್ಕೆ ಹೋಗೇ ಹೋಗ್ತಾರಾದ್ರಿಂದ ನಾವು ಮಾಡಾಗಿಲ್ಲ ಅಂದ್ರೆ, ಪಿತೃಗಳನ್ನ ನರಕಕ್ಕೆ ಕಳಿಸಿದ ಪಾಪ ಇವನಿಗೆ ಬರುತ್ತೆ, ಫಲಿತಾಂ ಇವನು ನರಕಕ್ಕೆ ಹೋಗ್ತಾನೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ನಾ ನರಕಕ್ಕೆ ಹೋಗ್ಬೇಕಾಗುತ್ತೆ, ಆದ್ರಿಂದ ಯುದ್ಧ ಮಾಡೋದಿಲ್ಲ. ನರಕಕ್ಕೆ ಯಾವಾಗ ಹೋಗ್ತೇವೆ, ಪಿತೃಗಳನ್ನು ನರಕ ಶಾಸ್ತ್ರ ಪಕ್ಷಗಳನ್ನು ಬಿಟ್ಟಾಗ ಪಿತೃಗಳು ನರಕಕ್ಕೆ ಹೋಗ್ತಾರೆ. ಪಿತೃಗಳು ನರಕಕ್ಕೆ ಹೋಗೋ ಶಾಸ್ತ್ರ ಪಕ್ಷಗಳನ್ನು ಬಿಟ್ಟಾಗ, ಶಾಸ್ತ್ರ ಪಕ್ಷ ಬಿಡೋದು ಯಾವಾಗ, ಶಾಸ್ತ್ರ ಪಕ್ಷ ಬಿಡತಕ್ಕಂಥದ್ದು ವರ್ಣಸಂಕರವಾದಾಗ. ವರ್ಣಸಂಕರ ಯಾವಾಗ ಆಗುತ್ತೆ, ಹೆಂಗಸರು ಕೆಟ್ಟಾಗ. ಹೆಂಗಸರು ಯಾವಾಗ ಕೆಡ್ತಾರೆ, ಅಧರ್ಮ ಬಂದಾಗ. ಅಧರ್ಮ ಯಾವಾಗ ಬರುತ್ತೆ, ಧರ್ಮ ಹೋದಾಗ. ಧರ್ಮ ಯಾವಾಗ ಹೋಗುತ್ತೆ, ಇಲ್ಲಿಯ ಗಂಡಸರು ಸತ್ತಾಗ. ಇವ್ರು ಸಾಯ್ತಾರೆ ಯಾವಾಗ, ಯುದ್ಧ ಮಾಡಿದರೆ. ಅದಕ್ಕೆ ಯುದ್ಧನೇ ಮಾಡೋದಿಲ್ಲ ಕೃಷ್ಣ, ಎಲ್ಲ ಸೆಟ್ರೇಟ್ ಆಗುತ್ತೆ ಅಂತ ಅರ್ಜುನ ಹೇಳ್ತಾರೆ. ನಂದು ಎಲ್ಲಿ ಲಿಂಕ್ ಆಗ್ತಲ್ಲ ಹೋಗ್ಬೇಕು ಅರ್ಜುನ, ನಾನು ಯುದ್ಧ ಮಾಡಿದ್ರೆ ಇಷ್ಟೆಲ್ಲ ಆಗುತ್ತೆ, ಯುದ್ಧ ಬಿಟ್ಟರೆ ಎಲ್ಲ ಉಳಿಯುತ್ತೆ, ಅದನ್ನು ಯುದ್ಧ ಮಾಡೋದೇ ಇಲ್ಲ. ಅಹೋವತ ಮಹತ್ ಪಾಪಂ ಕರ್ತು ವ್ಯವಸಿತಾವಯಂ ಯದ್ರಾಜ್ಯ ಸುಖ ಲೋಭೇನ ಹಂತು ಸ್ವಜನ ಉದ್ಯತಾಹ. ಇವು ಎಷ್ಟು ತಪ್ಪನ್ನ ಕೊಟ್ಟಿದ್ದೇವೆ ಕೃಷ್ಣ, ಮಹಾಪಾಪ ಮಾಡ್ತಾ ಇದ್ದೇವೆ, ನಾನು ಮಾಡೋದಿಲ್ಲ. ಅದೇನು ಮಾಡಬೇಕು ಅಂತಿದ್ದೀಗ, ಯದಿ ಮಾವ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯ ಭಾರತರಾಷ್ಟ್ರಾರಣೆ ಹನ್ಯುಹು ತನ್ಮೇ ಕ್ಷೇಮತರಂ ಭವೇತ್. ನೇನು ಮಾಡೋದಿಲ್ಲ, ಈಗ ಇಲ್ಲೇ ಕೂತು ಬಿಡ್ತೇನೆ, ಬಿಲ್ಲು ಬಾಣ ಕೆಳಗಾಕಿಬಿಡ್ತೇನೆ. ಅವ್ರು ಸುಮ್ಮನೆ ಇರ್ತಾರೆ, ಹೊಡಿತಾರೆ, ಹೊಡೀಲಿ, ನೀವು ಸಾಯ್ತೀಯ, ಸಾಯ್ತೇನೆ, ಮುಂದೆ ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಹೇಳಿ ಸ್ವರ್ಗಕ್ಕೆ ಹೋಗ್ತೇನೆ, ಇವರು ನರಕಕ್ಕೆ ಹೋಗ್ತಾರೆ. ಅದಕ್ಕೆ ಯುದ್ಧವನ್ನು ಮಾಡಿ ನಾನು ಸುಮ್ಮನೆ ಬರೋದಿಲ್ಲ, ಅವರನ್ನು ಕೊಲ್ಲೋದಿಲ್ಲ. ಯುದ್ಧದಲ್ಲಿ ಸುಮ್ಮನೆ ಕೂತು ಅವರಿಂದ ಕೊಲ್ಲಲು ಪಟ್ಟು ನಾನು ಉದ್ಧಾರವಾಗ್ತೇನೆ ಅಂತ ಹೇಳಿ ಬರೀ ಅರ್ಜುನ ಇಷ್ಟು ಮಾತಾಡಲಿಲ್ಲ. ಏವ ಮುಕ್ತ ಅರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಸರಂ ಜಾಪಂ ಶೋಕ ಸಂವಿಜ್ಞ ಮಾನಸ. ಈಗ ಹೇಳಿದ ಅರ್ಜುನ ರಥದಲ್ಲಿ ಬಿಲ್ಲು ಬಾಣಗಳನ್ನು ಹಾಕಿ ನಾನು ಕೂತೇ ಬಿಟ್ಟಂತೆ, ಅರ್ಜುನ ಕೂತೇ ಬಿಟ್ಟನಂತೆ. ಮೊದಲ ಅಧ್ಯಾಯದ ಕೊನೆಯ ಮಾತದವರು ಅರ್ಜುನ ರಥದ ಮಧ್ಯದಲ್ಲಿ ಕೂತೇ ಬಿಟ್ಟ. ಇದನ್ನು ಹೇಳೋದಕ್ಕೆ ಕಾರಣ ಇದೆ, ಇವತ್ತು ಭಗವದ್ಗೀತೆಯ ಅರ್ಥ ಜನಗಳಿಗಾಗಿಲ್ಲ, ಬಿಟ್ಟುಬಿಡಿ, ಭಗವದ್ಗೀತೆಯ ದೃಶ್ಯವೂ ಜನಕ್ಕೆ ಅರ್ಥ ಆಗಿತ್ತು. ಭಗವದ್ಗೀತೆಯ ಫೋಟೋಗಳನ್ನು ನೋಡಿ, ಭಗವದ್ಗೀತೆ ಹೇಳ್ತಾ ಇದೆ, ಭಗವದ್ಗೀತೆ ಹೇಳ್ತಾ ಇದೆ ಅರ್ಜುನ ಬಿಲ್ಲು ಬಾಣವನ್ನು ಎಲ್ಲಿ ಹಾಕಿದ್ದಾನೆ. ಚಿತ್ರಗಳನ್ನು ನೋಡಿ, ಅಲ್ಲೊಂದು ಬಿಲ್ಲು, ಇಲ್ಲೊಂದು ಬಾಣ ಬತ್ತರಕ್ಕೆ ಬಿದ್ದಿರುತ್ತೆ. ನೆಲದ ಮೇಲೆ ಬಿಲ್ಲು ಬಾಣಗಳು ಬಿದ್ದಿರುತ್ತೆ, ರಥದ ಅರ್ಜುನ ಕೂತಿರ್ತಾರೆ, ಅಥವಾ ಕೆಳಗೆ ನಿಂತ್ಕೊಂಡು ಹೇಗೆ ತಲೆ ಬೇಡ ಕೊಟ್ಬಿಡ್ತಾರೆ ಅರ್ಜುನ ಅಂತ ಕೆಳಗಡೆ. ಭಗವದ್ಗೀತೆ ಓದೇ ಇಲ್ಲ ಯಾರು ಕೂಡ, ಚಿತ್ರಕಾರ ಭಗವದ್ಗೀತೆ ಓದಿಲ್ಲ. ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ಅರ್ಜುನ ಬಿಲ್ಲು ಬಾಣಗಳನ್ನು ಕೆಳಗೆ ಹಾಕಿದ, ಕೆಳಗೆ ಅಂದ್ರೆ ರಥದಿಂದ ಕೆಳಗೆ ಹಾಕಲಿಲ್ಲ, ರಥೋಪಸ್ಥ ರಥೋಪಸ್ಥೆ ಉಪಾವಿಶ ಅಂದ್ರೆ ರಥದೊಳಗೆ ಹಾಕಿದ್ದಾರೆ ಹೊರತು ಕೆಳಗೆ ಹಾಕಿಲ್ಲ, ರಥದ ಒಳಗೆ ಹಾಕಿದ್ದಾರೆ. ಅರ್ಜುನ ಕೆಳಗೆ ಕೂತಿಲ್ಲ, ರಥೋಪಸ್ಥ ಉಪಾವಿಶತ್ ರಥದೊಳಗೆ ಕೂತಿದ್ದಾನೆ. ಈ ಭಗವದ್ಗೀತೆಯ ಚಿತ್ರ ಎಷ್ಟು ತಪ್ಪಾಗಿದೆ ಗೊತ್ತಾಯ್ತಲ್ಲ, ಈಗ ಚಿತ್ರನೇ ಎಷ್ಟು ತಪ್ಪಿದ್ರೆ ಅರ್ಥ ಎಷ್ಟು ತಪ್ಪಿರುತ್ತೆ ಯೋಚನೆ ಮಾಡಿ. ಚಿತ್ರವೇ ತಪ್ಪು, ಚಿತ್ರ ನೂರಕ್ಕೆ 99 ಪಾಲ ಕಡೆಗೆ ಇಂಥ ಚಿತ್ರನೇ ಬರೆದವರಿದ್ದಾರೆ ಜನಗಳು ತಪ್ಪು. ರಥದೊಳಗೆ ಅರ್ಜುನ ಬಿಲ್ಲು ಬಾಣ ಹಾಕಿದ್ದಾನೆ, ರಥದೊಳಗೆ ಕೂತಿದ್ದಾನೆ, ಕೆಳಗೆ ಕೂತಿಲ್ಲ, ಕೆಲವು ಬಿಲ್ಲು ಬಾಣ ಹಾಕಿಲ್ಲ. ಆದ್ರಿಂದ ಬೇರೆಯವ್ರು ಯಾರು ಗೊತ್ತೇ ಆಗಿಲ್ಲ, ಅದು ಬಂದು ಕೃಷ್ಣಾರ್ಜುನ ಮಾತಾಡ್ತಿದ್ದಾರೆ ಅಷ್ಟೇನೆ ಮಾತಾಡ್ತಿದ್ದಾರೆ, ಮತ್ತು ಉಳಿದವ್ರಿಗೇನು ಗೊತ್ತಾಗ್ತಾ ಇಲ್ಲ. ಕೆಳಗೆ ಹಾಕಿದ್ರೆ ಎಲ್ಲ ಗೊತ್ತಾಗ್ತಿತ್ತು, ಕೆಳಗೆ ಹಾಕಿಲ್ಲ, ಅಲ್ಲೇ ಹಾಕಿದ್ದಾರೆ. ಅಂದ್ರೆ ಈ ರೀತಿ ಭಗವದ್ಗೀತೆಯನ್ನು ತಪ್ಪು ತಪ್ಪಾಗಿ ಅರ್ಥ ಮಾಡ್ಕೊಂಡು ಹೊರಟು ಭಗವದ್ಗೀತೆಯಲ್ಲಿ ಅದಿಲ್ಲ ಇದಿಲ್ಲ ಹಾಗೆ ಹೇಳುತ್ತೆ ಹೀಗೆ ಹೇಳುತ್ತೆ ಅಂದ್ರೆ ಅದು ಭಗವದ್ಗೀತೆಯ ತಪ್ಪಲ್ಲ, ನಮ್ಮದೇ ತಪ್ಪು ಹೊರತು ಮತ್ತಾರು. ಸರಿಯಾಗಿ ಭಗವದ್ಗೀತೆ ಓದಿದಾಗ ಮಾತ್ರ ಒಂದು ಚೂರು ಸಂಶಯಕ್ಕೂ ಅವಕಾಶ ಇರೋದೇ ಇಲ್ಲ. ಇದು ಅಲ್ಲಿಯ ಹಿಂದೆ ಈ ಭಗವದ್ಗೀತೆಯ ಮೊದಲನೇ ಅಧ್ಯಾಯಕ್ಕೆ ವಿಷಾದ ಯೋಗ ಅಂತ ಹೇಳಿ ವಿಷಾದ ಯೋಗ ಅಂತ ಕರೆದಿದ್ದಾರೆ. ಇಲ್ಲಿ ವಿಷಾದಗಳು ಎರಡು, ದುರ್ಯೋಧನ ವಿಷಾದ ಮೊದಲು, ಅರ್ಜುನ ವಿಷಾದ ಆಮೇಲೆ. ದುರ್ಯೋಧನ ವಿಷಾದವನ್ನು ಹೊಂದಿದ್ದ, ಯಾತಕ್ಕೆ ಪಾಂಡವರ ಸೈನ್ಯವನ್ನು ನೋಡಿ ವಿಷಾದವನ್ನ ದುರ್ಯೋಧನ ಹೊಂದಿದ್ದ. ಅರ್ಜುನ ವಿಷಾದವನ್ನು ಹೊಂದಿದ್ದ ಯಾತಕ್ಕೆ, ಕೌರವರ ಸೈನ್ಯವನ್ನು ವಿಷಾದ ಬಂದಿದೆ, ಎರಡು ಚೇಂಜ್ ಆಗ್ತಾ ಇದೆ. ಅರ್ಜುನನ ವಿಷಾದ ದುರ್ಯೋಧನ ವಿಷಾದ ಯಾತಕ್ಕೆ ಗೊತ್ತೇನು, ಅಯ್ಯೋ ಇವರು ಕೊಲ್ಲೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ವಿಷಾದ ಪಡ್ತ. ಅರ್ಜುನ ವಿಷಾದ ಯಾತಕ್ಕೆ ಪಡ್ತಾನೆ ಗೊತ್ತಾ, ಇವ್ರನ್ನ ಯಾತಕ್ಕೆ ಕೊಲ್ಲಬೇಕು ಅಂತ ಅರ್ಜುನ ವಿಚಾರ ಮಾಡ್ತ. ಕೊಲ್ಲೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಅವನು, ಯಾತಕ್ಕೆ ಕೊಲ್ಲಬೇಕು ಅಂತ ಇವನು. ಸೊ ಎರಡನೇ ಚೇಂಜ್ ಇದು. ಮೂರನೇ ಚೇಂಜ್ ಅಂದ್ರೆ ಗೊತ್ತೇನು, ದುರ್ಯೋಧನ ದ್ರೋಣನ ಮುಂದೆ ತನ್ನ ದುಃಖ ಹೇಳ್ಕೊಳ್ತಾ ಇದ್ದಾನೆ. ದುರ್ಯೋಧನ ದ್ರೋಣನ ಮುಂದೆ ತನ್ನ ವಿಷಾದ ಹೇಳ್ಕೊಳ್ತಾ ಇದ್ದಾನೆ. ಅರ್ಜುನ ಭಗವಂತನಾದ ಕೃಷ್ಣನ ಮುಂದೆ ತನ್ನ ದುಃಖ ಹೇಳ್ಕೊಳ್ತಾ ಇದ್ದಾನೆ. ಯಾರೋ ಇರ್ತಾರೆ, ಸಾಮಾನ್ಯ ವ್ಯಕ್ತಿ ಇರ್ತಾನೆ, ತನ್ನ ದುಃಖ ಎಲ್ಲಿ ಹೇಳ್ಕೋಬೇಕು ಅವನು? ಒಬ್ಬನಿರ್ತಾನೆ, ಪಾಪ ಇವತ್ತು ನೋಡಿದಿರ ಏನೋ ತುಂಬಾ ತೊಂದರೆ ಆಯಿತು, ಆಫೀಸ್ ಬರೋದೇ ಲೇಟ್ ಆಗಿಬಿಡ್ತು, ಮನೆಗೆ ಹೋದೆ ಏನೋ ಗಲಾಟೆ ಆಯಿತು, ಬರೀ ಸಂಧ್ಯಾವನ್ನೇ ತಪ್ಪು ಹೋಗ್ಬಿಡ್ತು, ತುಂಬಾ ಬೇಜಾರಾಗಿದೆ, ಸಂಧ್ಯಾವನ್ನೇ ಮಾಡಲಿಲ್ಲ ಅಂತ ಹೇಳ್ಕೊಂಡ. ಯಾರ ಮುಂದೆ ಗೊತ್ತಾ, ಜನ್ಮದಲ್ಲೇ ಸಂಧ್ಯಾವನ್ನೆ ಮಾಡಿಲ್ಲ ಅವನು ಹೇಳ್ಕೊತಾ ಇದ್ದಾನೆ. ಅವನೇನಂತಾನೆ, ಹೋಗ್ಲಿ ಬಿಡೋದು ಬಿಡ್ತಾರೆ, ಅವನೇನಂತಾನೆ. ಯಾರ ಮುಂದೆ ಹೇಳ್ಬೇಕದನ್ನ? ಅರ್ಥ ಮಾಡ್ಕೊಳ್ಳೋ ಮುಂದೆ ಹೇಳ್ಬೇಕು, ಅರ್ಥ ಮಾಡ್ಕೊಳ್ಳೋ ಮುಂದೆ. ರೋಗ ರೋಗ ಅಂತ ವೈದ್ಯರ ಮುಂದೆ ಹೇಳಬೇಕೇ ಹೊರತು ರೋಗಿಗಳ ಮುಂದೆ ಹೇಳಿ ಪ್ರಯೋಜನ ಇಲ್ಲ, ವೈದ್ಯರ ಮುಂದೆ ಹೇಳಬೇಕು. ದುರ್ಯೋಧನ ಯಾರ ಮುಂದೆ ಹೇಳ್ತಾ ಇದ್ದಾನೆ? ದ್ರೋಣರ ಮುಂದೆ. ಏನಂತ? ಇವ್ರು ಕೊಲ್ಲೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಅವರೆಂತವರು ಅವತ್ತೇ ಹೇಳಿದ್ದಲ್ಲ ನನಗೆ ಆಗೋದಿಲ್ಲ ಅಂತ ಅವ್ರು ಅಂತಾರೆ. ಅವತ್ತೇ ಹೇಳಿದ್ದಿಲ್ವ ಅಂತ ಅವ್ರು ಅಂತಾರೆ. ಅಂದ್ರೆ ಒಬ್ಬ ಅಸಮರ್ಥರ ಮುಂದೆ ತಾನು ಅಸಮರ್ಥನಾಗಿ ಮಾತಾಡ್ತಾರೆ. ಅರ್ಜುನ ಹಾಗಲ್ಲ, ಕೃಷ್ಣ ನನ್ನ ದುಃಖ ನಿನ್ನ ಮುಂದೆ ಹೇಳ್ಕೊತಾ ಇದ್ದಾನೆ, ಯಾತಕ್ಕೆ ಗೊತ್ತ ಅಚ್ಚುತ ನೀನು ಅಂದ್ರೆ. ಅರ್ಜುನನ ದುಃಖ ಕೃಷ್ಣನ ಮುಂದೆ ಹೇಳ್ಕೊಡ್ತಾ ಇರೋದ್ರಿಂದ ಅದು ಪರಿಹಾರವಾಗ್ತಾ ಇದೆ. ವೈದ್ಯರ ರೋಗ ಎಲ್ಲರಿಗೂ ಬರುತ್ತೆ, ವೈದ್ಯರ ಹತ್ರ ಹೋದವರಿಗೆ ವಾಸಿ ಆಗತ್ತೆ, ದೂರ ಇದ್ದವರಿಗೆ ವಾಸಿ ಆಗುತ್ತೆ, ಉಳಿಯುದು. ದುರ್ಯೋಧನ ದ್ರೋಣರಂತಹ ತಪ್ಪಾಚಾರ್ಯನ ಹುಡುಕಿದ, ಅರ್ಜುನ ಗೀತಾಚಾರ್ಯನ ಹುಡುಕ್ತಾ ಇದ್ದಾನೆ. ದ್ರೋಣಾಚಾರ್ಯ ದುರ್ಯೋಧನಿಗೆ ಸಿಕ್ಕರೆ ಗೀತಾಚಾರ್ಯನಾದ ಭಗವಂತ ಅರ್ಜುನನಿಗೆ ಸಿಗ್ತಾ ಇದ್ದ. ಅದಕ್ಕೆ ಅಧ್ಯಾಯಕ್ಕೆ ದುರ್ಯೋಧನ ವಿಷಾದ ಯೋಗ ಅಂತಿರ್ಲಿಲ್ಲ, ಅರ್ಜುನ ವಿಷಾದ ಯೋಗ ಅಂತಿರ್ತ. ದುರ್ಯೋಧನ ವಿಷಾದ ಯೋಗ ಅಲ್ಲ, ದುರ್ಯೋಧನ ಬರೀ ವಿಷಾದ ಅಷ್ಟೇ, ಅರ್ಜುನ ವಿಷಾದ ಯೋಗ ಅಂತ ಕರೀತಾರೆ. ರೋಗ ಬಂದ್ರೆ ವಾಸಿ ಆಗೋದಿಲ್ಲ, ಔಷಧಿ ಕೊಟ್ಟಾಗ ವಾಸಿ ಆಗುತ್ತೆ. ವಿಷಾದ ಯೋಗ ಯಾವಾಗ ಆಗತ್ತೆ? ಪರಿಹಾರ ಕೊಡ್ತಕ್ಕಂಥ ವ್ಯಕ್ತಿ ಹತ್ರ ಹೋದಾಗ ಆಗುತ್ತೆ. ಅರ್ಜುನನ ಮೊದಲ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಒಟ್ಟು ಸಾರ, ನಾವೆಲ್ಲ ಸಂಸಾರಿಗಳು ದುಃಖ ಪಡ್ತಕ್ಕಂಥವರೇ, ಸಂಶಯವೇ ಇಲ್ಲ ಅಂತ ಹೇಳಿ, ಎಲ್ಲೆಲ್ಲೋ ದುಃಖ ಪಡಬೇಡಿ, ಭಗವಂತನ ಮುಂದೆ ದುಃಖ ಪಡಿ, ಭಗವಂತನ ಮುಂದೆ ಹೇಳ್ಕೊಳ್ಳಿ, ಆಗ ಪರಿಹಾರವಾಗುತ್ತೆ, ಅರ್ಜುನಗಾಯ್ತಲ್ಲ ಹಾಗೆ ಅನ್ನೋ ಸಂದೇಶವನ್ನು ಕೊಡ್ತಾ ಇರೋದ್ರಿಂದ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಒಟ್ಟು ಸಂದೇಶ, ಭಗವಂತನ ಹತ್ತಿರ ಹೋಗಿ ನಿತ್ಯ ದೇವರ ಆರಾಧನೆಯನ್ನು ಮಾಡಿ, ಪೂಜೆಯನ್ನು ಮಾಡಿ, ಸಂಧ್ಯಾದಿಗಳನ್ನು ಮಾಡಿ, ಏಕಾದಶಿಯಾದಿ ವ್ರತಗಳನ್ನು ಆಚರಣೆಯನ್ನು ಮಾಡಿ, ಭಗವದ್ಭಕ್ತರನ್ನು ಹಿಡಿಯಿರಿ, ಆ ಮೂಲಕ ಭಗವಂತನಿಂದ ನಮ್ಮ ದುಃಖಕ್ಕೆ ಪರಿಹಾರ ಪಡಿತಕ್ಕಂಥ ಅರ್ಹತೆಯನ್ನ ಸಂಪಾದನೆ ಮಾಡಿ. ಇದು ಮೊದಲ ಅಧ್ಯಾಯದ ಸಾರಾಂಶವಾದ್ದರಿಂದ ನಮಗೆ ಭಗವದ್ಗೀತೆಯ ಮೊದಲ ಅಧ್ಯಾಯಕ್ಕೇನೆ ಎಷ್ಟೋ ಉಪಕಾರ ಆಗಿಬಿಟ್ಟಿದೆ. ಈಗಾಗಲೇ ಮೊದಲ ಅಧ್ಯಾಯದಿಂದ ಪ್ರಯೋಜನ ಆಗಿದೆ ನಮಗೆ. ಇನ್ನು ಗೀತೆ ಕೇಳೋ ಸ್ಥಿತಿಯಲ್ಲಿ ನಾವಿಲ್ಲ, ಕೃಷ್ಣನತ್ರ ಹೋಗೋ ಸ್ಥಿತಿಯಲ್ಲಿ ಇದ್ದೇವಲ್ಲ, ಬೇಕಾದಷ್ಟ ಇದೆ ನಮಗೆ. ಭಗವಂತನ ಮುಂದೆ ಕೂಡ ಅರ್ಹತೆ ನಮಗೆ ಬಂತು ಅಂದರೆ ನಮಗೆ ಯಶಸ್ಸು ಸಿಕ್ಕ ಹಾಗೇನೆ ಲೆಕ್ಕ. ಇದು ಮೊದಲನೇ ಅಧ್ಯಾಯದ ಸಾರಾಂಶ. ಇನ್ನು ಮುಂದೆ ಮೊದಲೇ ಹೇಳಿದ್ದೇನೆ, ಇದರ ಮುಂದಿನ ಭಾಗವನ್ನು ವೇಗವಾಗಿ ಹೇಳಿದ್ದೆ ಹೊರತು ನಿಧಾನವಾಗಿ ಹೇಳಿದ್ದಲ್ಲ, ಒಂದು ಘಟ್ಟಕ್ಕೆ ತರಬೇಕು ಅಂತ ಹೇಳಿದ್ದಷ್ಟೇ. ಮುಂದಿನ ಬಾರಿ ಪ್ರವಚನ ಶುರುವಾದಾಗ ಎಲ್ಲಿವರೆಗೆ ವಿಸ್ತಾರವಾಗಿ ಹೇಳಿಯಾಗಿದೆ ಅಲ್ಲಿನ ಮುಂದಿನ ಭಾಗವನ್ನು ಬಿಡಿಸಿ ನೋಡ್ತಾ ಹೋದರೆ ಅರ್ಜುನನ ಮನಸ್ಸಿನ ಎಲ್ಲ ಭಾವನೆಗಳು ನಮಗೆ ವಿಶೇಷವಾಗಿ ಅರ್ಥವಾಗುತ್ತೆ. ಮೊದಲ ಅಧ್ಯಾಯ ಎಲ್ಲರಿಗೆ ಅರ್ಥವಾಗೋದಿಲ್ಲ, ಮುಂದಿನ ಅಧ್ಯಾಯಗಳು ಏನು ಮಾಡಿದ್ರೆ ಅರ್ಥ ಆಗೋದೇ ಇಲ್ಲ. ಮುಂದಿನ ಅಧ್ಯಾಯಗಳ ಅರ್ಥ ಆಗಬೇಕಾದ್ರೆ ಈ ಬ್ಯಾಕ್ಗ್ರೌಂಡ್ ಬೇಕೇ ಬೇಕು ನಮ್ಗೆ. ಅದಕ್ಕೆ ವಿಶಾಲವಾಗಿ ಹೇಳಕ್ಕೆ ಹೊರಟಿರೋದು ಮುಂದಿನ ಬಾರಿಯ ಪ್ರವಚನ ಜನವರಿ 8ನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ. ಡಿಸೆಂಬರ್ನಲ್ಲಿ ಪ್ರವಚನ ಇರೋದಿಲ್ಲ, ಜನವರಿ 8ರಿಂದ 14ರವರೆಗೆ 7 ದಿವಸಗಳ ಕಾಲದ ಅವಧಿಯೊಳಗೆ ಈ ಭಗವದ್ಗೀತೆಯ ಪ್ರವಚನ ಮುಂದುವರೆದು ಮತ್ತೊಂದು ಘಟ್ಟವನ್ನು ಮುಟ್ಟೋಣ ಅಂತ ಹೇಳ್ತಾ ಇದ್ದೇನೆ. ಈ ಬಾರಿಯ ಪ್ರವಚನ ಮಾಲಿಕೆಯನ್ನ ಮೊದಲೇ ಹೇಳಿದಂತೆ ಜನವರಿ 8ನೇ ತಾರೀಕಿಗಿದ್ರೆ ಮುಂದುವರೆದ ಭಾಗವನ್ನ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಾಡುತ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹೇನ ಪ್ರಿಯತಾಂ ಕಬಲಾಭ.